ಸೋಮವಾರದಿಂದ ಶುಕ್ರವಾರದವರೆಗೆ ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುತ್ತಿರುವ ದೈವಾನ್ವೇಷಣೆ ಕಾರ್ಯಕ್ರಮವನ್ನ ಕೇಳಲು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯನ್ನು ಧ್ಯಾನಿಸುವ ಮುನ್ನ ಒಂದು ಮಧುರವಾದ ಹಾಡನ್ನು ಕೇಳೋಣ.
ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಮಹಿಮೆಯ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ಕರ್ತನೇ, ಪರಾತ್ಪರನೇ, ಉನ್ನತನೇ ಮಹೋನ್ನತನೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೇ, ದೇವಾದಿದೇವನೇ, ಈ ದಿನ ವಿಶೇಷವಾಗಿ ಅನುದಿನವೂ ನಿನ್ನ ಜೀವವುಳ್ಳ ವಾಕ್ಯವನ್ನು ಬಾನುಲಿಯ ಮೂಲಕ ಆಲಿಸಿ ತಮ್ಮ ಜೀವಿತವನ್ನು ನಿನ್ನ ಮಹಿಮೆಗೋಸ್ಕರ ಸಮರ್ಪಿಸಿಕೊಂಡಿರುವ ಪ್ರಿಯರನ್ನು ನಿನ್ನ ಕೃಪೆ ಹಸ್ತಗೊಪ್ಪಿಸಿಕೊಡ್ತೇವೆ. ಅವರನ್ನು ಬಲಪಡಿಸು. ಅವರು ತೆಗೆದುಕೊಂಡ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಲು ಸಹಾಯ ಮಾಡು. ಅವರ ಹೆಜ್ಜೆ ಹೆಜ್ಜೆಯಲ್ಲಿ ನೀನೇ ಅವರನ್ನು ಕೈ ಹಿಡಿದು ನಡೆಸು, ಹಾಗೂ ಅವರ ಭವಿಷ್ಯತನ್ನು ನೀನೇ ರೂಪಿಸು. ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯವನ್ನು ಆಲಿಸುವ ಮುನ್ನ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಕೃಪೆ ಹಸ್ತಗೊಪ್ಪಿಸಿಕೊಡುತ್ತೇವೆ. ನೀನೇ ನಮ್ಮನ್ನು ಬಲಪಡಿಸಿ ರೂಪಿಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ಬಾನುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 7:1-24 ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರಾತ್ಮನ ಕಾರ್ಯವಾಗಿದೆ ಹಾಗೂ ಸಹಾಯವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನಮ್ಮ ನೆನಪಿಗೆ ತಂದುಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಯೇಸು ಕ್ರಿಸ್ತನು ಗಲೀಲಾಯದಲ್ಲಿ ಸಂಚಾರ ಮಾಡುತ್ತಿದ್ದನು. ಯಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನ ಮಾಡುತ್ತಿದ್ದರು ಎಂಬುದಾಗಿಯೂ ಆತನ ತಮ್ಮಂದಿರು ಆತನು ಮಾಡಿದ ಕಾರ್ಯದ ಕುರಿತು ಹೇಳಿದ್ದು ಹಾಗೂ ಅದನ್ನು ನಂಬದೇ ಹೋದದು. ಯಹೂದ್ಯರು ಆತನ ಬೋಧನೆಯನ್ನು ಕೇಳಿಸಿಕೊಂಡು ಆಶ್ಚರ್ಯಪಟ್ಟುಕೊಂಡು ಆತನನ್ನು ಕೊಲ್ಲಲು ಪ್ರಯತ್ನ ಮಾಡಿದ್ದು ಹಾಗೂ ಸುನ್ನತಿ ಎಂಬ ಸಂಸ್ಕಾರವು ಮೋಶೆಗೆ ಮುಂಚೆ ಅಬ್ರಹಾಮನ ಕಾಲದಿಂದ ಬಂದದ್ದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದರು ಎಂಬ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದ ಎಲ್ಲ ಹಂತಗಳಲ್ಲಿ ದೇವರ ಆತ್ಮನು ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 7:25-52 ಧ್ಯಾನ ಮಾಡಿಕೊಳ್ಳೋಣ. ಈ ವಚನಗಳಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು ಯೇಸು ಕ್ರಿಸ್ತನ ವಿಷಯವಾಗಿ ಅನೇಕರಲ್ಲಿ ವಾಗ್ವಾದ ನಡೆದದ್ದು, ಅಧಿಕಾರಸ್ಥರು ಆತನನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡಿದ್ದು, ಯೇಸು ಕ್ರಿಸ್ತನು ಆ ಜಾತ್ರೆಯಲ್ಲಿ ನಿಂತುಕೊಂಡು ಬೋಧಿಸಿದ್ದು ಎಂಬ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಎಲ್ಲ ಹಂತಗಳಲ್ಲಿ ದೇವರಾತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 7:25-27 ಓದುವಾಗ, ಯೆರೂಸಲೇಮಿನವರಲ್ಲಿ ಕೆಲವರು ಇವನನ್ನಲ್ಲವೇ ಅವರು ಕೊಲ್ಲಬೇಕೆಂದಿರುವುದು, ನೋಡಿರಿ ಇವನು ಧಾರಾಳವಾಗಿ ಮಾತಾಡುತ್ತಾನೆ, ಅವರು ಅವನಿಗೆ ಏನೂ ಹೇಳುವುದಿಲ್ಲ, ಹಿರಿಯ ಸಭೆಯವರು ಇವನೇ ಬರಬೇಕಾದ ಕ್ರಿಸ್ತನೆಂದು ನಿಶ್ಚಯ ಮಾಡಿಕೊಂಡಿದ್ದಾರೇನೇನೋ, ಆದರೆ ಇವನು ಎಲ್ಲಿಯವನೆಂದು ಬಲ್ಲೆವು. ಕ್ರಿಸ್ತನು ಬರುವಾಗ ಅವನು ಎಲ್ಲಿಯವನು ಒಬ್ಬರಿಗೂ ತಿಳಿಯುವುದಿಲ್ಲವೆಂದು ಮಾತಾಡಿಕೊಳ್ಳುತ್ತಿದ್ದರು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕ ವಾಗ್ವಾದ ಪ್ರಾರಂಭವಾಗುತ್ತದೆ. ಆತನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಾರೂ ಪ್ರಯತ್ನ ಮಾಡುತ್ತಿಲ್ಲ. ಮುಂದೆ ನಾವು 28:29 ವಚನಗಳನ್ನು ಓದುವಾಗ, ಯೇಸು ಇದ್ದನ್ನು ತಿಳಿದು ದೇವಾಲಯದಲ್ಲಿ ಉಪದೇಶ ಮಾಡುವಾಗ, ನನ್ನನ್ನು ಬಲ್ಲಿರಿ, ನಾನು ಎಲ್ಲಿಯವನೆಂದು ಬಲ್ಲಿರಿ, ನಿಜವೇ, ಆದರೂ ನಾನು ನನ್ನಷ್ಟಕ್ಕೆ ಬಂದವನಲ್ಲ, ನನ್ನನ್ನು ಕಳಿಸಿದಾತನು ನಿಜವಾದವನು, ನೀವು ಆತನನ್ನು ಅರಿತವರಲ್ಲ, ನಾನು ಆತನನ್ನು ಬಲ್ಲೆನು, ಆತನ ಕಡೆಯಿಂದ ಬಂದವನಾದದರಿಂದಲೂ ನನ್ನನ್ನು ಆತನೇ ಕಳಿಸಿದ್ದರಿಂದಲೂ ಆತನನ್ನು ಬಲ್ಲೆನೆಂದು ಕೂಗಿ ಹೇಳಿದನು ಎಂಬುದಾಗಿ. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನು ಅವರಿಗೆ ತಾನು ದೇವರಿಂದ ಬಂದವನೆಂದು ಅವರಿಗೆ ಸ್ಪಷ್ಟವಾಗಿ ತಿಳಿಸುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 7:30-31 ವಚನಗಳನ್ನು ಓದುವಾಗ, ಇದಕ್ಕಾಗಿ ಆತನನ್ನು ಹಿಡಿಯುವುದಕ್ಕೆ ನೋಡುತ್ತಿದ್ದರು, ಆದರೆ ಆತನ ಕಾಲ ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಆತನ ಮೇಲೆ ಕೈ ಹಾಕಲಿಲ್ಲ. ಜನರಲ್ಲಿ ಅನೇಕರು ಆತನನ್ನು ನಂಬಿ ಕ್ರಿಸ್ತನು ಬಂದಾಗ ಈತನು ಮಾಡಿದಕ್ಕಿಂತ ಹೆಚ್ಚು ಸೂಚಕ ಕಾರ್ಯಗಳನ್ನು ಮಾಡಾನೋ ಎಂದು ಹೇಳಿದರು ಎಂಬುದಾಗಿ. ಪ್ರಿಯರೇ, ಕೆಲವರು ಆತನಲ್ಲಿ ನಂಬಿಕೆ ಇಡದೆ ಆತನನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ಆದರೆ ಕೆಲವರು ಆತನನ್ನು ನಂಬಿ ಕ್ರಿಸ್ತನು ಬಂದಾಗ ಈತನು ಮಾಡಿದ್ದಕ್ಕಿಂತ ಹೆಚ್ಚು ಸೂಚಕ ಕಾರ್ಯಗಳನ್ನು ಮಾಡುತ್ತಾನೇನೋ ಎಂದು ಹೇಳಿದರು. ಅಂದರೆ ಅವರು ಮೆಸ್ಸಿನಿಗಾಗಿ ಕಾದಿದ್ದರು. ಮುಂದೆ ನಾವು 7:32-34 ಓದುವಾಗ, ಜನರು ಆತನ ವಿಷಯವಾಗಿ ಗುಜುಗುಜು ಆಡಿದ ಈ ಮಾತುಗಳನ್ನು ಪರಿಸಾಯರು ಕೇಳಲು ಮಹಾಯಾಜಕರು ಪರಿಸಾಯರು ಆತನನ್ನು ಹಿಡುವುದಕ್ಕೆ ಓಲೆಕಾರರನ್ನು ಕಳಿಸಿದರು. ಆಗ ಯೇಸು, ಇನ್ನು ಸ್ವಲ್ಪ ಕಾಲ ನಾನು ನಿಮ್ಮಲ್ಲಿ ಇದ್ದು ಆಮೇಲೆ ನನ್ನನ್ನು ಕಳಿಸಿದ ಆತನ ಬಳಿಗೆ ಹೊರಟು ಹೋಗುತ್ತೇನೆ. ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೇ ಹೋಗುವಿರಿ. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಅಂದನು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ತನ್ನ ಪುನರುತ್ಥಾನದ ಕುರಿತು ಅವರಿಗೆ ಹೇಳುತ್ತಾ ಇದ್ದಾನೆ. ಮುಂದೆ ನಡೆಯಬೇಕಾಗಿರುವ ಕೆಲವು ಪ್ರಾಮುಖ್ಯವಾದ ವಿಷಯಗಳ ಕುರಿತು ಅವರಿಗೆ ಸೂಕ್ಷ್ಮವಾಗಿ ತಿಳಿಸುತ್ತಾ ಇದ್ದಾನೆ. ನೀವು ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೇ ಹೋಗುವಿರಿ. ನಾನು ಇರುವಲ್ಲಿಗೆ ನೀವು ಬರಲಾರಿರಿ ಎಂದು ಅವರಿಗೆ ಹೇಳಿದನು. ಅದನ್ನು ಅವರು ಅರ್ಥ ಮಾಡಿಕೊಳ್ಳಲು ಮತ್ತೆ ವಿಫಲರಾಗಿದ್ದಾರೆ. ಮುಂದೆ ನಾವು 35-36 ಓದುವಾಗ, ಅದಕ್ಕೆ ಯಹೂದ್ಯರು, ಇವನು ನಮಗೆ ಸಿಕ್ಕದ ಹಾಗೆ ಎಲ್ಲಿ ಹೋಗಬೇಕೆಂದಿದ್ದಾನೋ? ಗ್ರೀಕರೊಳಗೆ ಚದರಿ ಹೋಗಿರುವ ನಮ್ಮವರ ಬಳಿಗೆ ಹೋಗಿ ಆ ಗ್ರೀಕರಿಗೆ ಉಪದೇಶ ಮಾಡಬೇಕೆಂದಿರುತ್ತಾನೋ? ನನ್ನನ್ನು ಹುಡುಕುವಿರಿ, ಆದರೆ ನನ್ನನ್ನು ಕಂಡುಕೊಳ್ಳದೇ ಹೋಗುವಿರಿ. ನಾನು ಇರುವಲ್ಲಿಗೆ ನೀವು ಬರಲಾರಿ ಎಂದು ಅವನು ಹೇಳಿದ ಮಾತು ಏನಿದ್ದಿತು ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಜಾತ್ರೆಯ ಕೊನೆಯ ದಿನಕ್ಕೆ ಬಂದಿದ್ದೇವೆ. ಅಪೊಸ್ತಲನ ಪೌಲನು ಕೊರಿಂತ ಸಭೆಗೆ ಬರೆದಂತಹ ಮೊದಲನೇ ಪತ್ರಿಕೆ 10 ಪ್ರಾರಂಭದ 4 ಹೀಗೆ ಬರೆಯುತ್ತಾನೆ: ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು, ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ. ಹೌದು ಪ್ರಿಯರೇ, ಆ ಬಂಡೆಯು ಕ್ರಿಸ್ತನೇ. ಆ ಬಂಡೆ ಎಂಬ ಯೇಸು ಕ್ರಿಸ್ತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ ನಾವು ಎಂದಿಗೂ ಕದಲುವುದಿಲ್ಲ. ಆತನು ನಮ್ಮ ಜೀವಿತದಲ್ಲಿ ಆಶ್ರಯಗಿರಿಯಾಗಿ ನಡೆಸುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 7:37-38 ಓದುವಾಗ, ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮನ್ನು ಆಹ್ವಾನಿಸುತ್ತಾ ಇದ್ದಾನೆ. ನಾವು ಆತನ ಬಳಿಗೆ ಬಂದು ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಯೇಸು ಕ್ರಿಸ್ತನು ನಮಗೆ ಆ ಜೀವಕರವಾದ ನೀರನ್ನು ಕೊಡಲು ಕರೆಯುತ್ತಾ ಇದ್ದಾನೆ. ಆತನ ಆಹ್ವಾನವನ್ನು ತಿರಸ್ಕರಿಸದೆ ಆತನ ಜೀವೋಳ ವಾಕ್ಯಕ್ಕೆ ವಿಧೇಯರಾಗಿ ಆತನು ತನ್ನ ಕೃಪೆಯ ಮೂಲಕ ಅನುಗ್ರಹಿಸುವ ದೈವಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಅದಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಿ ನಡೆಸಲಿ. ಮುಂದೆ ನಾವು ಯೋಹಾನನು ಬರೆದ ಸುವಾರ್ತೆ 7:39 ಓದುವಾಗ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವಾರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ ಎಂಬುದಾಗಿ. ಪ್ರಿಯರೇ, ಪವಿತ್ರಾತ್ಮನು ಇನ್ನೂ ಬಂದಿರಲಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಇನ್ನೂ ಮಹಾ ಪದವಿಯನ್ನು ಹೊಂದಿಕೊಂಡಿರಲಿಲ್ಲ. 40-44 ಓದುವಾಗ, ಜನರಲ್ಲಿ ಕೆಲವರು ಆ ಮಾತುಗಳನ್ನು ಕೇಳಿ ನಿಜವಾಗಿ ಈತನು ಬರಬೇಕಾದ ಪ್ರವಾದಿ ಎಂದರು. ಮತ್ತು ಕೆಲವರು ಈತನು ಬರಬೇಕಾದ ಕ್ರಿಸ್ತನು ಅಂದರು. ಇನ್ನು ಕೆಲವರು ಕ್ರಿಸ್ತನು ಗಲೀಲಾಯದಿಂದ ಬರುವುದು ಹೇಗೆ? ದಾವಿದನ ಸಂತಾನದಿಂದಲೂ ದಾವಿದನ ಇದ್ದ ಬೆತ್ಲೆಹೆಮ್ ಎಂಬ ಗ್ರಾಮದಿಂದಲೂ ಕ್ರಿಸ್ತನ ಬರುವನು ಎಂಬುದಾಗಿ ಶಾಸ್ತ್ರದಲ್ಲಿ ಉಂಟಲ್ಲವೇ ಎಂದು ಹೇಳಿದರು. ಹೀಗೆ ಜನರಲ್ಲಿ ಆತನನ್ನು ಕುರಿತು ಭೇದ ಉಂಟಾಯಿತು. ಅವರಲ್ಲಿ ಕೆಲವರು ಆತನನ್ನು ಹಿಡಿಯಬೇಕೆಂದಿದ್ದರೂ ಒಬ್ಬರೂ ಆತನ ಮೇಲೆ ಕೈ ಹಾಕಲಿಲ್ಲ ಎಂಬುದಾಗಿ. ಪ್ರಿಯ ಬಾಂಧುಲಿ ಬಂಧುಗಳೇ, ಯಾರ್ಯಾರು ಆತನನ್ನು ನಂಬಿದರೂ ಅವರು ಯೇಸು ಕ್ರಿಸ್ತನಿಂದ ಆಶೀರ್ವಾದವನ್ನು ಹೊಂದಿಕೊಂಡರು. ಆತನನ್ನು ಕೆಲವರು ನಂಬಿದರು, ಆದರೆ ಕೆಲವರು ನಂಬಲಿಲ್ಲ. ಆತನ ವಿಷಯದಲ್ಲಿ ಅನೇಕ ವಾಗ್ವಾದ ಉಂಟಾಯಿತು. ಕೆಲವರು ಆತನನ್ನು ಹಿಡಿಯಬೇಕೆಂದಿದ್ದರು, ಆದರೆ ಒಬ್ಬರೂ ಆತನ ಮೇಲೆ ಕೈ ಹಾಕಲಿಲ್ಲ. ಯಾಕೆಂದರೆ ಆ ಗಳಿಗೆಯು ಇನ್ನೂ ಬಂದಿರಲಿಲ್ಲ, ಆ ಗಳಿಗೆಯು ಮುಂದೆ ಬರುತ್ತದೆ ಎಂದು ಯೇಸು ಕ್ರಿಸ್ತನು ಚೆನ್ನಾಗಿ ತಿಳಿದಿದ್ದನು. ಆತನು ತನ್ನ ಪರಲೋಕದ ತಂದೆಯ ಮಾತಿಗೆ ವಿಧೇಯನಾಗಿ ಅದರಂತೆ ನಡೆದುಕೊಂಡನು. ಮುಂದೆ ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 45 ಮತ್ತು 46ನೇ ವಚನಗಳನ್ನು ಓದುವಾಗ, ಬಳಿಕ ಆ ಓಲೆಕಾರರು ಮಹಾಯಾಜಕರ ಮತ್ತು ಪರಿಸಾರ ಬಳಿಗೆ ಬಂದಾಗ ಇವರು, ನೀವು ಯಾಕೆ ಅವನನ್ನು ಹಿಡಿತರಲಿಲ್ಲ ಎಂದು ಅವರನ್ನು ಕೇಳಿದ್ದಕ್ಕೆ ಆ ಓಲೆಕಾರರು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದು ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಪ್ರಿಯ ಬಾನಲಿ ಬಂಧುಗಳೇ, ಆ ಓಲೆಕಾರರು ಯೇಸು ಕ್ರಿಸ್ತನ ಕುರಿತು ಹೇಳಿದ್ದೇನೆಂದರೆ, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದು ಮಾತಾಡಲಿಲ್ಲ ಎಂಬುದಾಗಿ. ಆತನು ಮಹಾಬೋಧಕನಾಗಿದ್ದನು. ಆತನು ನಮ್ಮನ್ನು ಪಾಪದಿಂದ ಬಿಡಿಸಿ ಹೊಸ ಜೀವಿತವನ್ನು ಕೊಡಲು ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಸರ್ವಶಕ್ತನು, ಎಲ್ಲ ಅಧಿಕಾರ ಆತನಿಗೆ ಮಾತ್ರ ಕೊಡಲಾಗಿದೆ. ಆತನು ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ಹಾಗೂ ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸಲು ಒಬ್ಬ ರಕ್ಷಕನಾಗಿ ಧರೆಗೆ ಬಂದನು. ಅನುದಿನವೂ ಆತನ ಜೀವವುಳ್ಳ ವಾಕ್ಯವನ್ನು ಆಲಿಸುವ ನಮ್ಮ ಪ್ರತಿಕ್ರಿಯೆ ಏನಾಗಿದೆ? ಆತನು ನಮ್ಮ ಜೀವಿತದಲ್ಲಿ ಒಬ್ಬ ರಕ್ಷಕನಾಗಿದ್ದಾನ? ಇಲ್ಲದಿದ್ದರೆ ಪ್ರಿಯರೇ, ಆತನನ್ನು ನಮ್ಮ ಹೃದಯದಲ್ಲಿ ಹಿಂದೆ ಅಂಗೀಕರಿಸಿಕೊಳ್ಳೋಣ. ಕೊನೆಯದಾಗಿ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 47ರಿಂದ 52ನೇ ವಚನದವರೆಗೆ ಓದುವಾಗ, ಅದಕ್ಕೆ ಪರಿಸಾಯರು, ನೀವು ಮರಳಾದಿರಾ? ಹಿರಿ ಸಭೆಯವರಲ್ಲೇ ಆಗಲಿ ಪರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರವನ್ನು ಅರಿಯದಂತ ಈ ಹಿಂಡು ಶಾಪಗ್ರಸ್ತವಾದದೆ ಎಂದರು. ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಅವನವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡುವುದೇನೆಂದು ತಿಳಿದುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂದು ಕೇಳಿದ್ದಕ್ಕೆ ಅವರು, ನೀನು ಗಲೀಲಾಯದವನು, ಗಲೀಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ವಿಚಾರಿಸಿ ನೋಡು ಅಂದರು ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದ ನಿಕೋದೇಮನು ಒಬ್ಬ ಪರಿಸಾಯನಾಗಿದ್ದನು. ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ, ಅಲ್ಲಿ ಯೇಸು ಕ್ರಿಸ್ತನ ಕುರಿತು ಹೀಗೆ ಓದುತ್ತೇವೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವಾರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು ಎಂಬುದಾಗಿ. ಹೌದು ಪ್ರಿಯರೇ, ದೇವಕುಮಾರನ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವ ಸಲುವಾಗಿ ಪರಲೋಕದಿಂದ ಬಂದನು. ಯೇಸು ಕ್ರಿಸ್ತನು ನೀಡುವ ಆಮಂತ್ರಣವನ್ನು ನಾವು ಸ್ವೀಕರಿಸಿಕೊಂಡು ಆತನ ಜೀವವುಳ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಆತನು ತನ್ನ ಕೃಪೆಯ ಮೂಲಕ ಅನುಗ್ರಹಿಸುವ ದೈವಾಶೀರ್ವಾದಗಳನ್ನು ಪಡೆದುಕೊಂಡು ನಮ್ಮ ಜೀವಿತದ ಮೂಲಕ ಆತನನ್ನು ಮಹಿಮೆ ಪಡಿಸೋಣ. ಯಾಕೆಂದರೆ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಯೇಸು ಕ್ರಿಸ್ತನು ಬದುಕಿಸಿದನು. ನಾವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆಕೊಂಡಿದ್ದೆವು. ಆದರೆ ಕರುಣಾಮಯನಾದ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಪ್ರಿಯರೇ, ಇದು ಒಂದೇ ಒಂದು ಜೀವಿತ. ಈ ಜೀವಿತದ ಮೂಲಕ ದೇವರನ್ನು ಮಹಿಮೆ ಪಡಿಸೋಣ. ಜೀವ ಸ್ವರೂಪನಾದ ದೇವರನ್ನು ಆಶ್ರಯಿಸಿಕೊಂಡು ಆತನನ್ನು ಘನಪಡಿಸುತ್ತಾ ಆತನ ಸಾಕ್ಷಿ ಮಕ್ಕಳಾಗಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಸೂರ್ಯ
ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ದೇವರು ಹೀಗನ್ನುತ್ತಾನೆ, ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಜ್ಞಾನೋಕ್ತಿ 8:21.
ದೈವಾನ್ ವೇಷಣೆ ಕಾರ್ಯಕ್ರಮ ಹೇಗಿತ್ತು ಪ್ರಿಯರೇ? ದೇವರ ವಾಕ್ಯ ಹಾಗೂ ಸುಮಧುರ ಹಾಡುಗಳನ್ನು ನೀವು ಆಲಿಸಿದ್ದಕ್ಕಾಗಿ ಅಭಿನಂದಿಸುತ್ತೇವೆ. ನಾವು ಪ್ರಸಾರ ಮಾಡುವ ಹಾಡುಗಳು ನಿಮಗೆ ಮೆಚ್ಚುಗೆಯಾದರೆ ನಮಗೆ ತಿಳಿಸಿರಿ. ನಮ್ಮ ಹಾಡಿನ ಪುಸ್ತಕ ಬೇಕಾದಲ್ಲಿ ಈ ದಿನವೇ ಪತ್ರ ಬರೆಯಿರಿ ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.